आनन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे बन्धोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। उद्धव केळता इद्दाने, साधुत्वे उत्तम श्लोक मनः कीदृग् विधं विभो प्रभो भक्ति ही त्वयि उपयुञ्जीता कीदृशी सद्भिराद्रता ये तन्मे पुरुष व्याघ्र प्रपन्नाय च कथ्यताम्। हे पुरुषाध्यक्ष भगवंत, अवनु पुरुषनू हौदु, एल्लर हृदयदल्लिरतक्कंथवनु अध्यक्ष अंदरे ಎಲ್ಲದಕ್ಕೂ ನಿಯಾಮಕನೂ ಹೌದು. ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳಿದ್ದ ಸತ್ಸಂಗ ಲಬ್ಧಯ ಭಕ್ತಿಯ ಅಂದರು. ಸಜ್ಜನರ ಸಂಗದಿಂದ ಪಡಕೊಂಡಂಥ ಲಾಭವಾದಂಥ ಭಕ್ತಿಯಿಂದ ಮಯಿ ಮಾಂ ಯಹ ಉಪಾಸತೆ, ಯಾರಾದರೆ ಸಜ್ಜನರ ಸಂಗದಿಂದ ತನ್ನಲ್ಲಿ ಉಂಟಾದ ಭಕ್ತಿ ಇರುತ್ತಲ್ವ, ಆ ಭಕ್ತಿಯಿಂದ ನನ್ನನ್ನು ಯಾರು ಉಪಾಸನೆ ಮಾಡುತ್ತಾರೋ ಅಂತಂದರು. ಆವಾಗ ಅಲ್ಲಿ ಪ್ರಶ್ನೆ ಬರ್ತಾ ಇದೆ, ತತ್ರ ಕೆ ಸಂತಹ, ಆ ಸಜ್ಜನರು ಅಂದರೆ ಯಾರು, ಹೆಂಗಿರ್ತಾರೆ ಅವರು? ಸತ್ಸಂಗ ಲಬ್ಧ ಚ ಭಕ್ತಿ ಹಿ ಕೀದೃಶಿ, ಆ ಸಜ್ಜನರ ಸಂಗದಿಂದ ಲಾಭ ಆಗತಕ್ಕಂಥ ಭಕ್ತಿ ಎಂಥದ್ದು? ಇತಿ ಉದ್ಧವ ಪೃಚ್ಛತಿ. ಅದು ಉದ್ಧವ ಕೇಳುವಂಥ ಪ್ರಶ್ನೆಯಲ್ಲಿ ತಾತ್ಪರ್ಯ. ಸಜ್ಜನರು ಎಂಥವರು? ಅವರ ಸಂಗದಿಂದ ನಮಗೆ ಬರತಕ್ಕಂಥ ಭಕ್ತಿ ಎಂಥದ್ದು? ಹೇಳಿದೆ, ಸಾಧುತ್ವೇ ಉತ್ತಮ ಶ್ಲೋಕ ಮನಃ ಕೀದೃಗ್ವಿಧಂ ವಿಭೋ ಹೇಳ್ತಾರೆ. ಸಾಧುತ್ವೇ ಅಂದರೆ ಸ್ವರೂಪತಃ ಸಾಧೂನಾಂ ಮನಃ ಕೀದೃಗ್ವಿಧಂ ಕಯ ವಿಧಯ ಪ್ರವರ್ತತೆ ಇತ್ಯರ್ಥ. ಅಂದರೆ ಸಾಧುಗಳ ಮನಸ್ಸು ಎಷ್ಟು ರೀತಿಯಾಗಿರುತ್ತೆ, ಯಾವ್ಯಾವ ರೀತಿಯಲ್ಲಿ ಅವರ ಪ್ರವರ್ತನೆ ಇರುತ್ತೆ. ನಂತರ ಭಕ್ತಿ ತ್ವಯಿ ಉಪಯುಂಜೀತ ಕೀದೃಶಿ ಸದ್ಭಿರಾದ್ರತ, सद्भिः आदृता सतां सम्मता कीदृशी भक्तिः त्वयि उपयुज्यते। ತತ್ಪ್ರಸಾದ ಜನನಿ, ಸಜ್ಜನರಿಂದ ಸಜ್ಜನರ ಸಂಘದಿಂದ ನಮ್ಮಲ್ಲಿ ಬರತಕ್ಕ ಪರಿಣಾಮ ರೂಪವಾದ ಭಕ್ತಿ, ಸಜ್ಜನರ ಸಂಘ ಆ ಸಂಘದಿಂದ ಬರುವಂಥ ಎಫೆಕ್ಟ್ ಅದೇನದು ಭಕ್ತಿ ನಮ್ಮಲ್ಲಿ ಬರುತ್ತೆ, ಅದು ದೇವರಲ್ಲಿ ಭಕ್ತಿ ಬರ್ತಾ ಬರುತ್ತೆ. ಆ ಭಕ್ತಿ ಅಂಥದ್ದು ಹೇಗಿರುತ್ತೆ ಅಷ್ಟೇ ಅಲ್ಲ, ತ್ವಯಿ ಉಪಯುಜ್ಯತೆ ಅಂದರೆ ನಿನ್ನ ಪ್ರಸಾದಕ್ಕೆ ಕಾರಣವಾದಂಥ ಭಕ್ತಿಯಂಥದ್ದು. ಸಜ್ಜನರ ಸಂಘದಿಂದ ಬಂದಿರಬೇಕು, ನಿನ್ನ ಪ್ರಸಾದಕ್ಕೆ ಕಾರಣ ಆಗಿರಬೇಕು, ಎರಡಕ್ಕೂ ಮಿಶ್ರವಾದ ಭಕ್ತಿ ಯಾವುದು ಅದು ಹೇಗಿರುತ್ತೆ? ಏತನ್ಮೇ ಪುರುಷಾಧ್ಯಕ್ಷ ಪ್ರಪನ್ನಾಯ ಚ ಕಥ್ಯತ, ನಾನು ಶರಣಾಗತನಾಗಿದ್ದೇನೆ, ನನಗೆ ವಿಶೇಷವಾಗಿ ಸಜ್ಜನರ ಲಕ್ಷಣ, ಸಜ್ಜನರ ಸಂಘದಿಂದ ಬರತಕ್ಕ ಭಕ್ತಿಯ ಲಕ್ಷಣ ಇವೆಲ್ಲವನ್ನ ತಿಳಿಸಬೇಕು. ತ್ವಂ ಬ್ರಹ್ಮ ಪರಮಂ ವ್ಯೋಮ ಪುರುಷ ಪ್ರಕೃತೆ ಪರ ಅವತೀರ್ಣೋಸಿ ಭಗವನ್ ಸ್ವೇಚ್ಛೋಪಾತ್ಥ ಪೃಥಗ್ ವಪುಹು. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ನಿತ್ಯಾನಂದ ಶರೀರೋಪಿ ವಸುದೇವಾದಿ ದೇಹಗಃ ಪ್ರದರ್ಶಯೇತ್ ಜನಿಂ ಸ್ವಸ್ಯ ನಿತ್ಯಂ ದೇಹ ವಿವರ್ಜಿತಃ. ಭಗವಂತ ನಿತ್ಯ ಆನಂದ ಶರೀರೋಪಿ, ನಿತ್ಯಾನಂದ ನಿತ್ಯ ಅನುಭವಕ್ಕೆ ಬರತಕ್ಕಂಥ ಆನಂದದ ಶರೀರ ಇದ್ದರೂ ಭಗವಂತನಿಗೆ ವಸುದೇವಾದಿ ದೇಹಗಃ, ವಸುದೇವ ಮೊದಲಾದಂಥ ಅವರ ದೇಹದಲ್ಲಿ ತಾನು ಹುದುಗಿಕೊಂಡಿರ್ತಾನೆ. ಪ್ರದರ್ಶಯೇತ್ ಜನಿಂ ಸ್ವಸ್ಯ ನಿತ್ಯಂ ದೇಹ ವಿವರ್ಜಿತ, ನಿತ್ಯವೂ ದೇಹವೇ ಇಲ್ಲದೇ ಇರುವಂಥ ಭಗವಂತ ತನ್ನ ಹುಟ್ಟನ್ನು ತೋರ್ತಾನೆ, ಹುಟ್ಟಿದಂತೆ ತೋರ್ತಾನೆ. ವಸುದೇವಾದಿ ದೇಹೇಶು ಪ್ರವೇಶಸ್ತಸ್ಯ ಭಣ್ಯತೆ ಹೇಳ್ತಾರೆ, ವಸುದೇವ ಮೊದಲಾದಂಥ ಅವರ ದೇಹಗಳಲ್ಲಿ ಇವನು ಪ್ರವೇಶ ಮಾಡಿದ. ಮನಾನಕದೊಂದು ಭೇಹೆ ಅಂತ ಮನಸ್ಸಿನಲ್ಲಿ ಪ್ರವೇಶ ಮಾಡಿದ ಅಂತ ಹೇಳ್ತಾರಲ್ವಾ, ಹೇಳ್ತಾರೆ ದೇಹ ಉಪಾದಾನಮಿತಿತು ನಹ್ಯನ್ಯೋ ದೇಹ ಇಷ್ಯತಿ, ಅನ್ಯಾಭಿಮತ ದೇಹೇಶು ಪ್ರವಿಷ್ಟ ಸರ್ವದಾ ಹರಿಹಿ. ನಾನ್ಯಾನ್ ಅಭಿಮತೋ ದೇಹೇ ವಿಷ್ಣುರಸ್ತಿ ಕದಾಚನ ಹೇಳ್ತಾ ಇದ್ದಾರೆ. ಅನ್ಯ ಅಭಿಮತ ದೇಹೇಶು ಪ್ರವಿಷ್ಟ ಸರ್ವದಾ ಹರಿಹಿ, ಬೇರೊಬ್ಬರ ದೇಹದಲ್ಲಿ ದೇವ ಪ್ರವೇಶ ಮಾಡಿಕೊಂಡಿರ್ತಾನಷ್ಟೇ ಹೊರತು, ನ ಅನ್ಯ ಅನಭಿಮತೋ ದೇಹ ವಿಷ್ಣುರಸ್ತಿ ಕದಾಚನ, ದೇವರಿಗೊಂದು ದೇಹ ಅಂತ ಪ್ರತ್ಯೇಕವಾಗಿ ಇಲ್ಲವೇ ಇಲ್ಲ. ಅಂದರೆ ಅವನಿಗೆ ಸ್ವರೂಪ ದೇಹ ಅಲ್ಲದೆ ಬೇರೊಂದು ದೇಹ ಅಂತಿಲ್ಲೇ ಇಲ್ಲ. ಇಲ್ಲಿ ಹೇಳ್ತಾರೆ ದೇಹ ಉಪಾದಾನಮಿತಿತು ನಹಿ ಅನ್ಯೋ ದೇಹ ಇಷ್ಯತೆ, ವಸುದೇವಾದಿ ದೇಹಗಳಲ್ಲಿ ಭಗವಂತ ಪ್ರವೇಶ ಮಾಡುತ್ತಾನೆ, ಆದರೆ ಅದರಿಂದ ಅವನಿಗೂ ಇನ್ನೊಂದು ದೇಹ ಬರುತ್ತೆ ಅಂತ ತಿಳ್ಕೋಬಾರದು. ಅಥೋ ಅಶರೀರೋ ಭಗವಾನ್ ಪುತ್ರತಾ ಅಭಿಮತಿಸ್ತುಯ ವಸುದೇವಾದಿಕಾನಾಂ ತು ಶೈವ ಮಿಥ್ಯಾಮತಿರ್ಭವೇತ್. ಭಗವಂತ ಈ ಪ್ರಾಕೃತ ಶರೀರ ಇಲ್ಲದೇನೆ ಅವರ ಮಗನಂತೆ ಹೊರಗೆ ಬರ್ತಾನೆ, ವಸುದೇವ ಮೊದಲಾದವರಿಗೆ ಚೂರು ಮಿಥ್ಯಾಮತಿ ಬರಬಹುದು, ಅಂದರೆ ದೇವನನ್ನಲ್ಲಿ ಹುಟ್ಟಿ ಬಂದ. ಅನ್ಯ ಅಹಂಭಾವಯುಗ್ದೇವ ಏವಾಸೌ ಹರಿರಸ್ಥಿತಃ ನ ತದನ್ಯೇಷು ದೇಹೇಷು ಕ್ವಚಿತ್ತಸ್ಯ ಪ್ರವೇಶನಂ. ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಈ ಭಗವಂತ ಯಾರ ಶರೀರದಲ್ಲಿ ಪ್ರವೇಶ ಮಾಡಿರ್ತಾನೆ ಆ ಶರೀರದಿಂದ ಭಿನ್ನ, ಜೀವನಿಂದ ಭಿನ್ನನಾಗಿದ್ದಾನೆ. ಅಷ್ಟೇ ಅಲ್ಲ, ಇವನಿಗೆ ಬೇರೊಂದು ದೇಹಗಳು ಅವನಿಗೆ ಬರೋದು ಅಂತ ಇಲ್ಲವೇ ಇಲ್ಲ. ಮಮ ಪುತ್ರಸ್ತ್ವಯಮಿತಿ ಬ್ರಾಹ್ಮಣಾಯ ಯದಾ ಹರೇಹ ವಸುದೇವಾದಿ ದೇಹೇಶು ತನು ಪಾತ್ಯಸ್ತು ಸಾಗತಿ. ಅವರಿಗೆ ಭ್ರಾಂತಿಯನ್ನು ಕೊಡುತ್ತಾನೆ ವಸುದೇವ ಮೊದಲಾದವರಿಗೆ. ಅಯ್ಯೋ ನನ್ನ ಮಗ ನನ್ನ ಮಗ ಅಂತ ಭ್ರಾಂತಿ ಕೊಡಲಿಕ್ಕಾಗಿ ಅವರ ದೇಹದಲ್ಲಿ ಪ್ರವೇಶ ಮಾಡಿ ಹೊರಗೆ ಬರ್ತಾನೆ ಭಗವಂತ. ಅನುಪಾತ್ತ ಶರೀರಸ್ಯ ತನೂಪಾತ್ತಿ ಇತಿಷ್ಯತೆ ತದ್ದೇಹಂ ಪಿತೃದೇಹತ್ವೇ ಉಪಾದತ್ತೆ ಯತೋ ಹರಿಹಿ. ರಕ್ಕೆ ಹೇಳ್ತಾ ಇದ್ದಾರೆ, ಪ್ರಾಕೃತ ದೇಹವೇ ಇಲ್ಲದೇ ಇರತಕ್ಕಂಥ ಇವನಿಗೆ ತನೂಪಾತ್ತಿ ಅಂದರೆ ಶರೀರ ಬರೋದು ಅಂದರೆ ಈ ಥರ ಇನ್ನೊಬ್ಬರಲ್ಲಿ ಪ್ರವೇಶ ಮಾಡುವುದು ಅಂತಷ್ಟೇ ಹೊರತು ಅವನಿಗೆ ಇನ್ನೊಂದು ಶರೀರ ಪ್ರತ್ಯೇಕವಾಗಿ ಬರೋದು ಅಂತ ಅರ್ಥ ಅಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ತ್ವಂಬ್ರಹ್ಮ ಪರಮಂ ವ್ಯೋಮ ಪುರುಷ ಪ್ರಕೃತೆ ಪರಹ ಅವತೀರ್ಣೋಸಿ ಭಗವಾನ್ ಸ್ವೇಚ್ಛೆಯೋ ಪಾತ್ತ ಪೃಥಗ್ವಪುಹು ಅಂದರೆ ಹೇಳ್ತಾರೆ, ಸ್ವೇಚ್ಛೆಯ ಉಪಾತ್ತಂ ಸ್ವೀಕೃತಂ ಪೃಥಗ್ವಪುಹು ಶೋಭನ ಆಕಾರ ವಸುದೇವಾದಿ ಶರೀರಂ ಏನ ಸಹ ಸ್ವೇಚ್ಛೆಯ ಉಪಾತ್ತಬಹು. ತನ್ನ ಇಚ್ಛೆಯಿಂದಲೇನೆ ಪ್ರತ್ಯೇಕವಾಗಿರತಕ್ಕಂಥ ಒಂದು ಶರೀರವನ್ನು ಸ್ವೀಕಾರ ಮಾಡಿದ್ದಾನೆ ಭಗವಂತ. ಅವತೀರ್ಣವಸಿ ಭಗವಾನ್, ನೀನೇ ವಿಶೇಷವಾಗಿ ಪ್ರಕೃತಿ ಕಾಲ ಪುರುಷ ಎಲ್ಲರಿಗಿಂತ ನೀನು ಶ್ರೇಷ್ಠನಾದವ ಅಯ್ಯ. ಆದ್ದರಿಂದ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಿನಗೆ ಸಾಮರ್ಥ್ಯ ಇದೆ ಹರಿಯೇ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ವಸುದೇವಾದಿ ಶರೀರಗಳಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಹೇಳಿದರೆ ಹೇಗೆ ಪ್ರವೇಶ ಮಾಡ್ತಾನೆ ಅಂದರೆ ಶರೀರ ಇಂದ್ರಿಯಾದಿ ಪ್ರೇರಕತ್ವೇನ ಪ್ರವಿಷ್ಟೋಸ್ತಿ ಅಂತ. ಅಂದರೆ ಶರೀರ ಇಂದ್ರಿಯ ಮೊದಲಾದ ಪ್ರೇರಣೆ ಮಾಡಲಿಕ್ಕಾಗಿ ಮೊದಲೇ ಪ್ರವೇಶ ಮಾಡಿರ್ತಾನೆ. ಇವನನ್ನ ಮಗ ಅಂತವರಿಗೆ ವಿಶೇಷವಾದ ಭ್ರಾಂತಿ ಬರಲಿಕ್ಕೆ ಒಂದು ರೂಪದಿಂದ ಹೊರಗೆ ಬರ್ತಾನೆ ಅಂತ ಅರ್ಥ. ಅವಾಗ ಭಗವಂತ ಹೇಳ್ತಾ ಬರ್ತಾ ಇದ್ದಾನೆ, ಕೃಪಾಲುಹು ಅಂದರೆ ಸಾಧುಗಳ ಲಕ್ಷಣ ಏನು, ಸಾಧುಗಳು ಹೇಗಿರ್ತಾರೆ ಅವರ ಲಕ್ಷಣಗಳೇನು ಹೇಳ್ತಾ ಇದ್ದಾರೆ. ಕೃಪಾಲುಹು ಅಕೃತದ್ರೋಹ ತಿತಿಕ್ಷುಹು ಸರ್ವದೇಹಿನಾಂ ಸತ್ಯಸಾರೋ ಅನವದ್ಯಾತ್ಮ ಸಮಸರ್ವೋಪಕಾರಕಃ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಏನದು ಅಂದರೆ ಹೇಳ್ತಾರೆ, ಕೃಪಾಲುಹು ದಯಾ ತುಂಬಿರಬೇಕು ಆ ವ್ಯಕ್ತಿಯಲ್ಲಿ, ಅಂಥವರು ಸಾಧುಗಳು. ಇನ್ನು ಯಾವ ಜೀವರಾಶಿಗೂ ಇವರು ದ್ರೋಹ ಮಾಡಬಾರದು. ಸರ್ವದೇಹಿನಾಂ ವಿಷಯ ನಕೃತೋ ದ್ರೋಹ ಏನ ಸಹ ಅದಕ್ಕೆ ಹೇಳ್ತಾನೆ, ಅದು ನ ಕೇವಲ ದ್ರೋಹಕರಣಂ ಪರದ್ರೋಹೇ ತಿತಿಕ್ಷುಹು. ಇನ್ನೊಬ್ಬರಿಗೆ ತಾನು ದ್ರೋಹ ಮಾಡದೇ ಇರುವುದು ಮಾತ್ರವಲ್ಲ, ಇನ್ನೊಬ್ಬರು ತನಗೆ ದ್ರೋಹ ಮಾಡಿದಾಗ ಸಹಿಸಿಕೊಂಡಿರಬೇಕು ಅದನ್ನು. ಅದನ್ನು ಹೇಳ್ತಾರೆ ಕೃಪಾಲುಹು ಅಕೃತದ್ರೋಹ ತಿತಿಕ್ಷುಹು. ಇನ್ನೊಬ್ಬರಿಗೆ ದ್ರೋಹ ಮಾಡದೇ ಇರಬೇಕು ಅಂದರೆ ಇರಬಹುದು, ಹೌದು. ಸಾಮಾನ್ಯವಾಗಿ ಏನು ಯಾರ ಪಾಡಿಗೆ ಅವರು ಇರ್ತೀರ, ಆದರೆ ಇನ್ನೊಬ್ಬರು ನಮಗೆ ತೊಂದರೆ ಕೊಡುವಾಗಲೂ ಸಹಿಸಿಕೊಂಡಿರಬೇಕು ಅಂದರೆ ಕಷ್ಟ. ಅದನ್ನು ಹೇಳ್ತಾರೆ. ಇನ್ನ ಮುಂದೆ ಹೇಳ್ತಾರೆ, ಸರ್ವದೇಹಿನಾಂ ಕೃಪಾಲುಹು, ಎಲ್ಲ ದೇಹಧಾರಿಗಳಾದಂಥ ಸಜ್ಜನರಲ್ಲಿ ಒಳ್ಳೆ ಕೃಪಾಲುವಾಗಿರಬೇಕು, ದ್ರೋಹ ಮಾಡಬಾರದು. ಇನ್ನೊಂದು, ತನಗೆ ದ್ರೋಹ ಮಾಡಿದರೆ ತಡ್ಕೊಂಡಿರಬೇಕು. ಇನ್ನು ಸತ್ಯಸಾರಃ ಅನವದ್ಯಾತ್ಮ ಅಂದರು, ಸತ್ಯಂ ಸಾರೋ ಬಲಂ ಯಸ್ಯ, ಸತ್ಯನಾಮಕ ಭಗವಂತನೇ ಅವನಿಗೆ ಬಲ. ಭಗವಂತನನ್ನೇ ಬಲವಾಗಿ ಪಡೆದವ, ಆದ್ದರಿಂದ ಸತ್ಯಸಾರಃ. ನಂತರ ಅನವದ್ಯಾತ್ಮ ಅಂತ ಹೇಳ್ತಾರೆ, ಅಸೂಯಾದಿ ದೋಷರಹಿತ ಆತ್ಮ ಮನಃ ಯಸ್ಯ, ಅಸೂಯಾದಿ ದೋಷಗಳಿಲ್ಲದೇ ಇರತಕ್ಕಂಥ ಮನಸ್ಸು ಯಾರಿಗಿದೆ ಅವರು ಅನವದ್ಯಾತ್ಮ ಅಂದರು. ಅನವದ್ಯ ಅವಧ್ಯ ಅಂದರೆ ದೋಷಗಳು, ದೋಷಗಳಿಲ್ಲದ ಮನಸ್ಸು ಇರುವಂಥವರು. ಏನು ದೋಷ ಅದರಲ್ಲಿ ಅಂದರೆ ಅಸೂಯಾದಿಗಳೇ ಪ್ರಧಾನ ಮನಸ್ಸಿನ ದೋಷಗಳು, ಅದು ಇಲ್ಲದೇ ಇರತಕ್ಕಂಥವ. ಇನ್ನು ಸಮಃ, ಸುಖ ದುಃಖಾದಿ ಸರ್ವ ದ್ವಂದ್ವೇ ಸಮಃ ಅಂದರೆ ಏನು, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ ಎಲ್ಲದರಲ್ಲೂ ಕೂಡ ಸಹಿಸಿಕೊಳ್ತಾನೆ. ಸಮಸುಖ ದುಃಖಾದಿ ಸರ್ವದ್ವಂದ್ವೇ ಅಂದರೆ ಸಮಃ ಅಂದರೆ ಏನು, ಸುಖ ದುಃಖಗಳನ್ನು ಕೊಡತಕ್ಕಂಥ ಎರಡೆರಡೆರಡು ಬಿಡ್ತಾ ಇರುತ್ತಲ್ಲ, ಅದೆರಡನ್ನ ತಡ್ಕೊಂಡಿರತಕ್ಕಂಥವ. ಸುಖ ಬಂದರೂ ಹಿಗ್ಗಲ್ಲ, ದುಃಖ ಬಂದರೂ ಕುಗ್ಗಲ್ಲ. ಮಾತಾಡೋದು ಸುಲಭ, ಮಾಡೋದು ಕಷ್ಟ. ಸ್ವಾಮಿ ಗುರುಗಳ ಅನುಗ್ರಹ ಆದರೆ ಆ ಥರ ಇರಲಿಕ್ಕೆ ಸಾಧ್ಯ. ಸರ್ವೋಪಕಾರಕಃ, ಅದಕ್ಕೆ ಹೇಳ್ತಾ ಇದ್ದಾರೆ ಉಪಕಾರಿಣೀವಾನ್ ಉಪಕಾರಿಣ್ಯಪಿ ಉಪಕಾರಕತ್ ಹೇಳ್ತಾರೆ, ಅಪಕಾರಿಣ್ಯಪಿ ಉಪಕಾರಕೃತ್ ಅಥವಾ ಅನುಪಕಾರಿಣ್ಯಪಿ ಉಪಕಾರಕೃತ್. ಯಾರು ಉಪಕಾರ ಮಾಡುತ್ತಾರೋ ಅವರು ಉಪಕಾರ ಮಾಡುವುದು ಮಾತ್ರ ಅಲ್ಲ, ಯಾರು ಅಪಕಾರ ಮಾಡುತ್ತಾರೋ ಅವರಿಗೂ ಉಪಕಾರ ಮಾಡುವವ, ಯಾರು ಉಪಕಾರ ಮಾಡಲ್ಲವೋ ಅವರಿಗೂ ಉಪಕಾರ ಮಾಡುವವ, ಯಾರು ಉಪಕಾರ ಮಾಡಲ್ಲವೋ ಅವರಿಗೂ ಉಪಕಾರ ಮಾಡುವವ, ಯಾರು ಅಪಕಾರ ಮಾಡುತ್ತಾರೋ ಅವರಿಗೂ ಉಪಕಾರ ಮಾಡುವವ, ಅವ ಸರ್ವೋಪಕಾರಕಃ. ನಂತರ ಕಾಮೈಹಿ ಅಹತಧೀಹಿ ದಾಂತಃ ಮೃದುಹು ಶುಚಿಹಿ ಅಕಿಂಚನ ಅಕಿಂಚನಃ ಅನೀಹಃ ಮಿತಭುಕ್ ಶಾಂತಃ ಸ್ಥಿರಃ ಮಚ್ಛರಣೋ ಮುನಿಹಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಕಾಮೈಹಿ ಅಹತಧೀಹಿ, ಧೀ ಅಂದರೆ ಬುದ್ಧಿ, ಹತಾಧೀಹಿ ಯಾರ ಬುದ್ಧಿ ನಾಶ ಆಗಿದೆಯೋ ಅವರು ಹತಧಿ. ಇಲ್ಲಿ ಅಹತಧೀಹಿ ಅಂದರೆ ಯಾರ ಬುದ್ಧಿ ನಾಶ ಆಗಿಲ್ಲವೋ, ಅಂದರೆ ಬುದ್ಧಿ ಯಾವುದರಿಂದ ನಾಶ ಆಗುತ್ತೆ, ಕಾಮನೆಗಳಿಂದ ಬುದ್ಧಿ ನಾಶ ಆಗುತ್ತೆ. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಕೊನೆಗೆ ಬರುತ್ತೆ. ಒಟ್ಟಾರೆ ಸಂಗಾತ್ ಸಂಜಾಯತೆ ಕಾಮ ಅಂದು, ಎಲ್ಲಿ ಯಾರಿಗಾದರೆ ಅವನಿಗೆ ಕಾಮನೆಗಳು ಜಾಸ್ತಿ ಬರ್ತಾ ಇದೆಯಾ, ಅವನ ಬುದ್ಧಿ ಸತ್ತು ಹೋಗುತ್ತೆ. ಕಾಮೈಹಿ ಅಹತಧೀಹಿ ಸಾಧು ಅಂದರೆ ಯಾರು ಅಂದರೆ ಯಾರ ಬುದ್ಧಿಯನ್ನು ಕಾಮನೆಗಳು ತಿಂದು ಹಾಕಲ್ಲವೋ, ದಾಂತಃ ಅಂದರು. ಅಂದರೆ ನಿಗೃಹೀತ ಇಂದ್ರಿಯ, ಇಂದ್ರಿಯಗಳನ್ನು ನಿಗ್ರಹ ಮಾಡಿದವ. ಇನ್ನ ಮೃದುಹು ಅಂದರು. ಮೃದು ಅಂದರೆ ಯಾರು ಅಂದರೆ ಅಕಠಿಣ ಮನಃ, ಕಠಿಣವಾದ ಮನಸ್ಸಿಲ್ಲದವ ಮೃದು. ಅಂದರೆ ಮೃದು ಅಂದರೆ ಕಠಿಣವಲ್ಲ ಅಂದರೆ ಹೇಗೆ ಹೇಳ್ತಾ ಇದ್ದಾರೆ? ಮನಸ್ಸು ಬೇಗ ಕರಗಿ ಹೋಗುತ್ತೆ ಅಂಥವರು. ಶುಚಿಹಿ ಸದಾಚಾರ ಪರಃ, ಒಳ್ಳೆ ಆಚಾರ ಪರನಾಗಿರಬೇಕು. ಆಚಾರ ಅಂದರೆ ಕೆಲವೊಂದು ಹುಚ್ಚು ಇರುತ್ತೆ, ಅದನ್ನು ಸದಾಚಾರ ಅಂತ ಹೆಸರಿಟ್ಟುಕೊಂಡು ಅದರಲ್ಲಿ ಮುಳುಗಿರ್ತಾರೆ. ಅದಲ್ಲ, ಶುಚಿಯಾಗಿರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕೋ ಅಷ್ಟಿರೋದು ಸದಾಚಾರಿ. ಸದಾಚಾರಿ ಅಂದರೆ ಅಷ್ಟೇ. ಭಗವಂತ ಗುರುಗಳು ಯಾವ ಶುಚಿಯನ್ನು ಒಪ್ಪುತ್ತಾರೋ, ಯಾವ ಮಟ್ಟದ ಶುಚಿಯನ್ನು ಒಪ್ಪುತ್ತಾರೋ, ಆ ಮಟ್ಟದ ಶುಚಿಯನ್ನು ಮಾಡತಕ್ಕಂಥವ ಸದಾಚಾರಿ. ಅಲ್ಲಿ ಹೇಳ್ತಾರೆ ಮೃದುಹು ಅಂದರೆ ಕಠಿಣವಾದ ಮನಸ್ಸಿಲ್ಲದವ, ಶುಚಿಹಿ ಸದಾಚಾರಿ ಆಗಿರತಕ್ಕಂಥವ. ಅಕಿಂಚನ ಅಂದರು. ಏನು ಅಕಿಂಚನ ಶಬ್ದಕ್ಕರ್ಥ ಏನು ಅಂದರೆ ಅಪರಿಗ್ರಹ, ಯಾರಿಂದಲೂ ಏನು ಸ್ವೀಕಾರ ಮಾಡಲ್ಲ. ನಂತರ ಅನೀಹ, ಈ ಶಬ್ದಗಳೆಲ್ಲ ನಮಗೆ ಸಿಗಲ್ಲ, ಬೇರೆ 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 ಅರ್ಥಗಳಿರುತ್ತೆ. ಸಜ್ಜನರಿಗೆ ಸಮ್ಮತವಾದಂಥ ಕೆಲವೊಂದು ವ್ಯಾಖ್ಯಾನಕಾರ ಬರೆದಿದ್ದು ನಮಗೆ ಕೋಶಗಳಲ್ಲೂ ಸಿಗಲ್ಲ. ಹೇಳ್ತಾ ಇದ್ದಾರೆ ಅನೀಹ ಅಂದರೆ ನಿಷಿದ್ಧ ಕ್ರಿಯಾಹೀನ. ಸುಧೀಂದ್ರರು ಅದ್ಭುತವಾದ ಅರ್ಥಗಳನ್ನು ಕೊಡ್ತಾ ಇದ್ದಾರೆ. ಅನೀಹ ಅಂದರೆ ನಿಷಿದ್ಧ ಕ್ರಿಯಾಹೀನ. ಅಕಿಂಚನ ಅಂದರೆ ಅಪರಿಗ್ರಹ. ಇನ್ನು ಮಿತಭುಕ್ ಅಂದರು. ಮಿತಭುಕ್ ಅಂದರೆ ಏನು ಹೇಳ್ತಾ ಇದ್ದಾರೆ? ಲಘು ಆಹಾರ, ಆಹಾರ ಆದಷ್ಟು ಸ್ವಲ್ಪ ತಿಂತ ಇರುತ್ತಾನೆ. ಇನ್ನು ಶಾಂತ ಅಂದರೆ, ಶಾಂತ ಅಂದರೆ ಶಮಾವಾನ್ ಶಾಂತ. ಶಮ ಅಂದರೆ ಹೇಳ್ತಾ ಇದ್ದಾರೆ ಶಮೋ ಇಂದ್ರಿಯ ನಿಗ್ರಹ. ವಿಶೇಷವಾಗಿ ಶಮ ಅಂದರೆ ಭಗವಂತನಲ್ಲಿ ದಮೋ ಇಂದ್ರಿಯ ನಿಗ್ರಹ, ಶಮೋ ಮನ್ನಿಷ್ಠತಾ ಬುದ್ಧೇ, ಬುದ್ಧಿ ದೇವರಲ್ಲೇ ನಿಂತಿರೋದು ಶಮ. ಅದಕ್ಕೆ ಅನೀಹ ಮಿತಭುಕ್ ಶಾಂತ. ಅನೀಹ ಅಂದರೆ ವಿಶೇಷವಾಗಿ ನಿಷಿದ್ಧ ಕ್ರಿಯಾಹೀನ. ಮಿತಭುಕ್ ಸ್ವಲ್ಪ ಆಹಾರವನ್ನು, ಆ ಸ್ವಲ್ಪ ಅಂಬೋದು ಹೇಗೆ ನಿರ್ಣಯ ಅಂತ ಎಲ್ಲ ಕಡೆ ಬರೋದೇ ಆ ಊಟದಲ್ಲಿ ತೊಂದರೆ, ಆಹಾರದಲ್ಲಿ ತೊಂದರೆ. ತುಂಬ ತಗೊಂಬಿಟ್ಟು ನಿದ್ದೆ ಎಲ್ಲ ಅವಸ್ಥೆಗಳು ಬರ್ತಾ ಇತ್ತು. ಅಂದರೆ ನಮ್ಮ ಶರೀರ ಎಷ್ಟು ಚಟುವಟಿಕೆ ಮಾಡುತ್ತಾ ಇದೆ ಎಂಬುದನ್ನು ನೋಡಿ ಆ ಚಟುವಟಿಕೆಗೆ ತಕ್ಕಂಥ ಆಹಾರವನ್ನು ನಾವು ಪ್ಲ್ಯಾನ್ ಮಾಡಿಕೋಬೇಕು. ಅದು ಹೊಟ್ಟೆ ತುಂಬ ತಿಂದಿರಬಾರದು ಅಂತ ಇಲ್ಲಿ ಹೇಳ್ತಾರೆ. ಎಷ್ಟು ತಿಂದಿರಬೇಕು ಮುನಿಯಾದವ ಅಂದರೆ, ಸಾಮಾನ್ಯವಾಗಿ ಗೃಹಸ್ಥನಾದವ ಹೊಟ್ಟೆ ತುಂಬ ತಿಂದರೆ ಎಷ್ಟಿರುತ್ತೋ, ಆಗಿನ ಕಾಲ ಪ್ರಕಾರ ಎಷ್ಟು ಹೊಟ್ಟೆ ತುಂಬ ತಿನ್ಬೋದು ಅಂದರೆ, ಗೃಹಸ್ಥನಾದವನಿಗೆ 32 ತುತ್ತು. ಅಂದರೆ ತುತ್ತು ಅಂದರೆ ಎಷ್ಟು, ಮುಷ್ಟಿ ಒಳಗೆ ಈ ಒಂದು ಕೋಳಿ ಹೇಳ್ತಾರೆ ಬೆಳಿಗ್ಗೆ ಎದ್ದು ಕೂಗುವ ಪಕ್ಷಿಯ ಮೊತ್ತದಷ್ಟು ಅಂದರು. ಅಂದರೆ ಕೋಳಿ ಗುಡ್ಡಿ ಅಷ್ಟು, ಅಂದರೆ ಕೋಳಿ ಮೊತ್ತದಷ್ಟು ಅಷ್ಟು ಬರಬೇಕು ಅವನು ತುತ್ತು. ಅಂಥ ತುತ್ತುಗಳು ಎಷ್ಟು ತಿನ್ನಬೇಕಿವ, ಎಷ್ಟು ಮ್ಯಾಕ್ಸಿಮಮ್ ಅಂದರೆ 32 ತುತ್ತು ತಿನ್ನಬಹುದು. ಗೃಹಸ್ಥನಾದವ, ಯತಿಗಳಾದವರು 8ೇ ತುತ್ತು, ಯತಿಗಳಾದವರು 8 ತುತ್ತು, ವಾನಪ್ರಸ್ಥರು 16 ತುತ್ತು, ಗೃಹಸ್ಥನಾದವ 32 ತುತ್ತು, ಬ್ರಹ್ಮಚಾರಿಯಾದವ ಯಥೇಷ್ಟಂ ಬ್ರಹ್ಮಚಾರಿಣ ಅಂದರೆ ಯಾಕೆ ಅಧ್ಯಯನಾದಿಗಳಾಗ್ತಾ ಇರುತ್ತೆ, ಆಟ ಗೀಟ ಎಲ್ಲ ಇರುತ್ತೆ, ಆದ್ದರಿಂದ ಬೇಕಾದಷ್ಟು ತಿನ್ನಪ್ಪ. ಯತಿಗಳಿಗೆ 8ೇ ತುತ್ತು. ಆ ತುತ್ತು ಮತ್ತು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅನ್ನ ಮಾತ್ರ 8 ತುತ್ತು ಮತ್ತು ಪಲ್ಯ ಅವೆಲ್ಲ 1 ಕೆಜಿ ಇಲ್ಲ. ಏನೇನು ಆ ಅನ್ನಕ್ಕೆ ಹಾಕಿ ತಿಂತೀರೋ, ಅದು ಪಲ್ಯವೋ ಹುಳಿಯೋ ಇನ್ನೇನು ಹಾಕ್ತೀರೋ ಎಲ್ಲ ಸೇರಿಸಿ 8 ತುತ್ತು ಅಷ್ಟೆ. 8 ತುತ್ತು ಸರಿಯಾಗಿ ನೀವು ನೋಡಿಕೊಳ್ಳಿ, ನಿಮ್ಮ ಕೈಯಿಂದ ಮುಷ್ಟಿಯಿಂದ ಈ ಮುಷ್ಟಿ ಒಳಗೆ ಹಿಡಿಯುವ 8 ತುತ್ತು ಮಾಡಿ ಪಕ್ಕಕ್ಕಿಡಿ ಒಂದು ತಟ್ಟೆಯಲ್ಲಿ, ಕೈ ಬೊಗಸೆ ಹಿಡೀರಿ ಕರೆಕ್ಟಾಗಿ, ಎರಡು ಕೈ ಜಾಯಿನ್ ಮಾಡಿ ಸರಿಯಾಗಿ ಬೊಗಸೆ ಹಿಡಿದರೆ ಅದರಲ್ಲಿ ಕೂಡಿಸಿದರೆ ಆ 8 ತುತ್ತುಗಳು ಕರೆಕ್ಟಾಗಿ ಕೂಡುತ್ತೆ. ಅದಕ್ಕೆ ಕರಪಾತ್ರಿ ಅಂತ. ಸನ್ಯಾಸಿಗಳಿಗೆ ಮುನಿಯಾದವರಿಗೆ ಎಷ್ಟು ಭೋಜನ, ಅದು ತರಕಾರಿಯ ಏನೇ ಆಗಿರಬಹುದು ಕೈಯಲ್ಲಿ ಬಿದ್ದದ್ದು ತಿನ್ನಬೇಕು ಎಷ್ಟು ಅಂತ ಕೇಳ್ತಾರೆ. ಯತಿಹಸ್ತೆ ಜಲಂ ದದ್ಯಾತ್, ಅವರಿಗೆ ಪಾತ್ರೆಗಳಿಲ್ಲ, ಗೃಹಸ್ಥರ ಮುಂದೆ ಹೋಗಬೇಕು, ಎರಡು ಕೈ ಚಾಚಬೇಕು, ಆ ಕೈಯಲ್ಲಿ ನೀರು ಹಾಕ್ತಾರೆ, ಮೊದಲು ಕೈ ತೊಳೆಯಬೇಕು. ನಂತರ ಭೈಕ್ಷ್ಯಂ ದದ್ಯಾತ್, ಮೊದಲ ಆಪೋಷಣ ಭೈಕ್ಷ್ಯ, ಈ ಮುಷ್ಟಿಯಲ್ಲದೆ ಈ ಒಂದು ಏನು ಈ ಒಂದು ಎರಡು ಕೈ ಹಿಡಿ ಕರ ಇದೇ ಪಾತ್ರೆಯಂತೆ ಮಾಡಿದರೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಬೇಕು. ನೀವು ಏನೇನು ಹಾಕ್ತಿರೋ ಭಕ್ಷ್ಯ ಭೋಜ್ಯ ಎಲ್ಲ ಇದರಲ್ಲೇ ಹಿಡಿಬೇಕು, ಮಿಕ್ಕದ್ದೇನಾಗುತ್ತೆ ಎಲ್ಲ ಕಳೆಗೆ ಉರುಳು ಹೋಗುತ್ತೆ. ಇಷ್ಟು ಹಿಡಿದಿದ್ದೇ ಇಷ್ಟೇ, ಎಷ್ಟು ಹಾಕಿದ್ರು ಇಷ್ಟೊಳಗೆ ಎಷ್ಟು ಹಿಡಿಯುತ್ತೆ ಲೆಕ್ಕ ಮಾಡಿದರೆ 8 ತುತ್ತು ಸರಿಯಾಗಿ ಹಿಡಿಯುತ್ತೆ. ಇದು ಯತಿಗಳಿಗೆ. ವಾನಪ್ರಸ್ಥರಿಗೆ ಅದರ 2 ಪಟ್ಟು, ವಾನಪ್ರಸ್ಥರಿಗೆ 2 ಪಟ್ಟು, 16 ತುತ್ತವರಿಗೆ. ನಂತರ ಗೃಹಸ್ಥರಾದವರಿಗೆಷ್ಟು ಅಂದರೆ 32, ಅದಕ್ಕೆ 2 ಪಟ್ಟು ಅಂದರೆ 32 ತುತ್ತು. ಯದ್ಯಪಿ ಚಿಕ್ಕ ಹುಡುಗರಿಗೆ ಅಡ್ಡಿಲ್ಲ, ಆಗಲಿ ಸಾಮಾನ್ಯ ಚೂರು 40 50 ದಾಟಿದ ಮೇಲೆ ಶುಗರು ಮೊದಲಾದವರೆಲ್ಲ ಬಂದಿದ್ದರೆ 32 ತುತ್ತು ತಿಂದರೆ ಇನ್ನೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು. 32 ತುತ್ತು ಅಂದರೆ ಇಷ್ಟು ರಾಶಿ ಅನ್ನ ಬೀಳುತ್ತೆ, ಅದು ಆಗಿನ ಕಾಲದ ಲೆಕ್ಕ, ಅದು ಈಗ ತಿನ್ನಲಿಕ್ಕೂ ಆಗಲ್ಲ. ಅದಕ್ಕೆ ಹಿತಭುಕು ಮಿತಭುಕು, ಹಿತವಾದ್ದನ್ನು ತಿನ್ನುವಂಥವನಾಗಿರಬೇಕು, ಸ್ವಲ್ಪ ಆಹಾರ ತಗೊಳ್ರಿ. ಯಾಕೆ ಊಟದ ಮೇಲೆ ನಿಮಗೆ, ಅದಕ್ಕೆ ಹೇಳ್ತಾ ಇದ್ದಾರೆ ಎಷ್ಟು ಕಡಿಮೆ ಆಹಾರ ತಗೊಂಡ್ರೆ ಶರೀರಕ್ಕೆ ಅಷ್ಟು ಜೀರ್ಣ ಮಾಡುವ ಪ್ರಕ್ರಿಯೆ ಕಮ್ಮಿ ಇರುತ್ತೆ. ಎಷ್ಟು ಕಡಿಮೆ ಆಹಾರ ತಗೊಂಡ್ರೆ ಅಷ್ಟು ಜೀರ್ಣ ಮಾಡುವುದು ಕಡಿಮೆ ಆಗ್ತದೆ. ಎಷ್ಟು ಜೀರ್ಣ ಮಾಡುವುದು ಕಡಿಮೆ ಆಗುತ್ತೆ ಅಷ್ಟು ಬೇಗ ಜೀರ್ಣ ಆಗುತ್ತೆ, ಅಂದರೆ ಹೆಚ್ಚಿಗೆ ಕಷ್ಟಪಡೋದು ಹೋಗುತ್ತೆ, ಶರೀರಕ್ಕೆ ವಿಶ್ರಾಂತಿ ಇರುತ್ತೆ. ಅದಕ್ಕೆ ಹೇಳ್ತಾರೆ ಮುನಿಗಳು ಅಂದರೆ ಹೆಚ್ಚಿಗೆ ಕಾಲ ಏನು, ಒಂದ ತಪಸ್ಸಿನಲ್ಲಿ, ಒಂದ ದೇವ್ರ ಚಿಂತನೆಯಲ್ಲಿ, ಒಂದ ಗ್ರಂಥಾವಲೋಕನದಲ್ಲಿ, ಇದರಲ್ಲೇ ಕಾಲ ಕಳೆಯತಕ್ಕಂಥ ವ್ಯಕ್ತಿಗೆ ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ. ಅಂಥ ಕಾಲಕ್ಕೆ ಆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇರುವಂಥ ವ್ಯಕ್ತಿ ಸ್ವಲ್ಪ ಆಹಾರ ತಿಂದರೆ ಸಾಕು. ಫಿಸಿಕಲ್ ಆ್ಯಕ್ಟಿವಿಟಿ ಯಾರಿಗೆ ಜಾಸ್ತಿ ಇರುತ್ತೆ ಅವರು ಆಹಾರ ಜಾಸ್ತಿ ತಗೋಬೇಕು. ಅದೇ ಗೃಹಸ್ಥರು, ಗೃಹಸ್ಥರಿಗೆ ಯತಿಗಳಂತೆ ಸ್ವಲ್ಪ ಆಹಾರ ಇಲ್ಲ, ಅವರಿಗೆ ಎಲ್ಲ ಯಥೋಚಿತವಾದ ಆಹಾರವನ್ನೆಲ್ಲ ವಿಧಾನ ಮಾಡಿದ್ದಾರೆ. ಆದರೆ ಆ ಗೃಹಸ್ಥನ ಅಥವಾ ತಿಂದ ಮೇಲೆ ತಕ್ಕಂಥ ಕೆಲಸ ಮಾಡವನಾಗಿರಬೇಕು. ಅದನ್ನೇ ಹೇಳ್ತಾರೆ, ಸಾಮಾನ್ಯವಾಗಿ ಇವಾಗೆಲ್ಲ ತುಂಬ ದೊಡ್ಡ ಚಾಲ್ತಿಯಲ್ಲಿ ಬಂದಿದೆ. ಏನದು ಅಂದರೆ ತುಪ್ಪ. ಆಯುರ್ವೇದ ಡಾಕ್ಟರ್ ಹತ್ರ ಹೋದರೆ ಹೇಳ್ತಾರೆ ತುಪ್ಪ ಭಾಳ ಒಳ್ಳೆಯದು, ಅದರಲ್ಲಿ ಆಕಳು ತುಪ್ಪ ಭಾಳ ಒಳ್ಳೆಯದು. ಅಲ್ಲ ಸ್ವಾಮಿ, ತುಪ್ಪ ತಿಂದರೆ ಏನೂ ಆಗಲ್ಲ, ತುಪ್ಪ ನಿಮಗೆ ಬಹಳ ಒಳ್ಳೆಯದು ಅಂದ್ಬಿಡ್ತಾರೆ. ಇವರ ಅದು ಕೇಳ್ಕೊಂಬಿಟ್ಟು ಪರಮಾವಧಿ ಅಂತ ಬಂದು ಮನೆಯಿಂದ ಬೆಳಿಗ್ಗಿಂದ ರಾತ್ರಿ ಪರ್ಯಂತ 3-4 ಸಲ ಹಾಕ್ಕೊಂಡು ತಿಂದ್ಬಿಟ್ರೆ ಕೊಲೆಸ್ಟ್ರಾಲ್ ಬೆಳೆದೇ ಬೆಳೆಯುತ್ತೆ. ಅಲ್ಲಿ ಡಾಕ್ಟ್ರ್ ಹೇಳಿದ್ದಾರೆ ದೇಶಿ ಆಕಳು ತುಪ್ಪ ಆದರೆ ಏನಾಗಲ್ಲಂತೆ, ಅದು ಮಾಮೂಲು ಬೇರೆ ತುಪ್ಪ ಆದರೆ ಹಾಗಾಗುತ್ತಂತೆ. ಭಾರತದಲ್ಲೇ ಹೇಳ್ತಾರೆ ಏನದು, ತುಪ್ಪ ದೇಹಕ್ಕೆ ಒಳ್ಳೆಯದು. ಅದೇ ರೀ ಹೇಳಿದ್ ನಾವು, ಹಾಂ ಸ್ವಲ್ಪ ಏನು ಹೇಳ್ತಾರೆ, ಯಾರಾದರೆ ಶಾರೀರಕ ಶ್ರಮ ಪಡತಾರೋ ತಿಂದ ತುಪ್ಪವನ್ನು ಬೆವರಿನ ರೂಪದಲ್ಲಿ ಕಷ್ಟಪಟ್ಟಾಗ ಬೆವರಿನ ರೂಪದಲ್ಲಿ ಹೊರಗೆ ಹಾಕುವ ಸಾಮರ್ಥ್ಯ ಯಾರಿಗಿರುತ್ತೋ ಅವರು ತುಪ್ಪ ತಿನ್ನಿ, ಅವರಿಗೆ ಬಹಳ ಒಳ್ಳೆಯದು ತುಪ್ಪ, ಅದರಿಂದ ಶರೀರಕ್ಕೆ ಒಳ್ಳೆಯದಾಗುತ್ತೆ. ಯಾರಿಗೆ ಶಾರೀರಕ ಶ್ರಮವೇ ಇರಲ್ಲವೋ, ಹಾಕಿದ ತುಪ್ಪ ಕರಗೋದೇ ಇಲ್ಲವೋ ಶರೀರದಲ್ಲಿ, ಅಂಥವರಿಗೆ ಆ ತುಪ್ಪ ಯಾವುದು, ಗೋಘೃತ ಆಕಳ ತುಪ್ಪವೇ, ಅದೇನಾಗುತ್ತೆ, ವಿಷಕ್ಕೆ ಸಮಾನ. ಶಾರೀರಕ ಪರಿಶ್ರಮ ಇಲ್ಲದವರಿಗೆ ತುಪ್ಪ ಆಗಲಿ ಅನ್ನ ಆಗಲಿ ಹೆಚ್ಚಿಗೆ ತಗೊಂಡ್ರೆ ಅದು ವಿಷ ಆಗುತ್ತೆ. ಆದ ಕಾರಣ ಕೃಷ್ಣ ಹೇಳ್ತಾ ಇದ್ದಾನೆ ಮಿತಭುಕ್, ಎಷ್ಟು ತಗೊಂಡರೆ ಶರೀರಕ್ಕೆ ಹಿತವೋ ಅಷ್ಟೇ ತಿನ್ನುವಂಥವನಾಗಿರಬೇಕು, ಇದು ಸಾಧುಗಳ ಲಕ್ಷಣ ಅಂತ ಹೇಳ್ತಾ ಇದ್ದಾನೆ. ಅತಿ ಆಹಾರ ತಿನ್ನೋದು ಸಾಧುಗಳ ಲಕ್ಷಣ ಅಲ್ಲ ಅಂತ ಕೃಷ್ಣ ನಿರ್ಣಯ ಮಾಡಿಬಿಡ್ತಾ ಇದ್ದ. ಇನ್ನೊಂದು, ನಮಗೆಷ್ಟು ಬೇಕೋ ನಮ್ಮ ಆಕ್ಟಿವಿಟಿಗೆ ತಕ್ಕಂತೆ ಆಹಾರ, ಅಷ್ಟಲ್ಲದೆ ಜಾಸ್ತಿ ಆಹಾರ ತಗೊಂಡ್ರೆ ಎರಡು ತೊಂದರೆ, ಒಂದು ಅನಾರೋಗ್ಯ, ಎರಡನೆಯದು ನಿದ್ರಾ. ಆಹಾರ ಜಾಸ್ತಿ ತಿಂದರೆ ಬಾಡಿ ಡ್ರೌಸಿ ಆಗ್ತಾ ಬರುತ್ತೆ, ಡ್ರೌಸಿನೆಸ್ ಜಾಸ್ತಿ ಆಗ್ತಾ ಬರುತ್ತೆ, ನಿದ್ದೆ ಎಲ್ಲಿ ಕೂತರಲ್ಲಿ ನಿದ್ದೆ ಬರ್ತಾ ಇರುತ್ತೆ. ಎರಡು ಕಾರಣ, ಒಂದು ಸುಸ್ತಾಗಿರೋದು ಕಾರಣ, ಎರಡನೇದು ಏನು ಕಾರಣ ಅಂದರೆ ವಿಶೇಷ ಜಾಸ್ತಿ ಹೋಗಿದ್ದರಿಂದ ಅದು ಸುಸ್ತು ಜಾಸ್ತಿ ಆಗಿರುತ್ತೆ, ನಿದ್ದೆ ಬರ್ತಾ ಇದೆ. ಅದಕ್ಕೆ ಮಿತಭುಕ್ ಶಾಂತ, ಶಾಂತ ಅಂದ್ರೆ ಅರ್ಥ ಏನು, ನನ್ನಾಗ್ತಾ ಕೂತಿರೋದು ಹಾಗಲ್ಲ. ಶಾಂತ ಅಂದರೆ ಶಮಾವಾನ್ ಅಂದರೆ ಭಗವನ್ನಿಷ್ಠ, ದೇವರಲ್ಲೇ ಮನಸ್ಸಿಟ್ಟಿದ್ರೆ ಅವರನ್ನು ಶಾಂತರು ಅಂತ ಕರೀತಾರೆ. ಸ್ಥಿರ ಅಂದರೆ ಸಚ್ಚಾಸ್ತ್ರಾರ್ಥೆ ವಿಶ್ವಾಸವಾನ್, ಸ್ಥಿರನಾಗಿರಬೇಕು ಅಂದರೆ ಏನು ವೇದಾದಿ ಶಾಸ್ತ್ರಗಳು ಹೇಳುತ್ತಾ ಇವೆ ಆ ವಿಚಾರದಲ್ಲಿ ವಿಶೇಷ ವಿಶ್ವಾಸ ಇರತಕ್ಕಂಥವನಾಗಬೇಕು. ಇನ್ನು ಮಚ್ಚರಣ, ಅಹಮೇವ ಶರಣಂ ಯಸ್ಯ ಸಹ ಮಚ್ಚರಣ, ನಾನೇ ಯಾರಿಗೆ ಗತಿಯೋ, ನನ್ನ ಬಿಟ್ಟರೆ ಬೇರೊಬ್ಬರು ಇನ್ನೊಬ್ಬರು ಸ್ವತಂತ್ರರಾದವರು ಯಾರಿಗೆ ಇಲ್ಲವೋ ಅವನು ನನ್ನ ಶರಣಾಗತನಾದವ. ಇನ್ನು ಹೇಳ್ತಾ ಇದ್ದಾರೆ ಮುನಿಹಿ, ಇಲ್ಲಿ ಇನ್ನೊಂದು ಅರ್ಥ ಹೇಳಿ, ಮುನಿಹಿ ಅಂದರೆ ಮನನಯುಕ್ತ ಮುನಿಹಿ, ಮನನ ಮಾಡುವವ ಮುನಿ ಅಂತಲ್ಲದೆ ಇನ್ನು ಹೇಳ್ತಾರೆ ಕರ್ಮ ಅನುಷ್ಠಾನಾದವು ಮೌನವಾನ್. ಕರ್ಮಾನುಷ್ಠಾನಾದಿಗಳು ಏನೇನು ಕೆಲಸ ಮಾಡುತ್ತಾ ಇರ್ತಾನೆ ಆ ಕಾಲಕ್ಕೆ, ಆದಷ್ಟು ಮೌನ. ಮೌನದಿಂದ ಏನಾಗುತ್ತೆ, ಆಯುಷ್ಯ ವೃದ್ಧಿಯಾಗುತ್ತೆ. ಮೌನದಿಂದ ಕಲಹನಾಶ, ಮೌನದಿಂದ ಆಯುಷ್ಯ ವೃದ್ಧಿ, ಮೌನದಿಂದ ಬುದ್ಧಿ ವೃದ್ಧಿ, ಮೌನದಿಂದ ವಿದ್ಯಾವೃದ್ಧಿ, ಮೌನದಿಂದ ಜ್ಞಾನ ವೃದ್ಧಿ, ಮೌನದಿಂದ ದೇವತೆಗಳ ಅನುಗ್ರಹ, ಮೌನದಿಂದ ಸಕಲ ಸಜ್ಜನನ ಅನುಗ್ರಹ, ಇದೆಲ್ಲ ಲಾಭ ಮೌನದಿಂದ ಬರುತ್ತೆ. ಅಂಥ ಮೌನ ಇರತಕ್ಕಂಥವನೇ ಮುನಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಸಾಧುಗಳ ಲಕ್ಷಣಗಳೆಲ್ಲ ಪಟ್ಟಿ ಕೊಟ್ಬಿಡ್ತಾ ಇದ್ದಾನೆ ಕೃಷ್ಣ. ಈ ಪಟ್ಟಿಯಲ್ಲಿ ಒಂದಾದರೂ ನಮಗಿದೆಯಾ ಅಂತ ನೋಡಿಕೋಬೇಕಾದ ಸ್ಥಿತಿ ನಮ್ಮದಾಗಿದೆ. ಈ ಎಲ್ಲ ಗುಣಗಳು ನಮ್ಮಲ್ಲಿ ಬರಬೇಕು, ಬಂದರೆ ನಮ್ಮನ್ನು ಹಿಡಿಯೋದಿರಲ್ಲ. ಆ ದೇವರನ್ನು ಪ್ರಾರ್ಥನೆ ಮಾಡೋಣ, ಸ್ವಾಮಿ ಗುಣಗಳೇನು ಕೊಟ್ಟಿದ್ದೀಯಾ ಪಟ್ಟಿ, ಅದು ನಮ್ಮಲ್ಲಿ ಮೂಡುವಂತೆ ಮಾಡಯ್ಯ. ಇದೇ ಸಾಧನೆ, ದೇವರಲ್ಲಿ ಸದಾ ಪ್ರಾರ್ಥನೆ ಮಾಡಿ ಅವನ ಗುಣಚಿಂತನೆಯಿಂದ ನಮ್ಮಲ್ಲಿ ಅಂಥ ಗುಣವನ್ನು ಮೂಡುವಂತೆ ದೇವರಲ್ಲಿ ಪ್ರಾರ್ಥನೆ ಸತತ ಮಾಡುವುದೇ. ಆ ಪ್ರಾರ್ಥನೆ ಮಾಡುವ ಕಾಲಕ್ಕೆ ಅಂಥ ದೇವರ ಗುಣಗಳನ್ನು ಚಿಂತನೆ ಮಾಡುವುದೇ ಸಾಧನ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.